ಹೇಗೆ ಮಾಡಿದರೆ ಏನಂತೆ ಅಂದರೆ ಇಷ್ಟು ಈ ಸ್ಥೂಲ ಶರೀರವನ್ನ ಭಗವಂತ ಹೇಗೆ ನಿರ್ಮಾಣ ಮಾಡಿದ ಅಂತ ತಿಳಿದುಕೊಂಡು ಆ ಸ್ಥೂಲ ಶರೀರದೊಳಗೆ ಎಲ್ಲೆಲ್ಲಿ ಯಾವ ಯಾವ ರೂಪದಿಂದ ನಿಂತಿದ್ದಾನೆ, ಆ ರೂಪಗಳಿಂದ ನಿಂತು ಏನೇನು ಕೆಲಸ ಮಾಡುತ್ತಾ ಇದ್ದಾನೆ ತಿಳಿದು ಮುಂದೆ ದಿನಾಗ್ಲೂ ಆ ಶರೀರದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಭಗವದ್ ರೂಪಗಳನ್ನ ಸತತ ಸತತ ಚಿಂತನೆ ಮಾಡುತ್ತಾ ಬರಬೇಕು. ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈ ಷೋಡಶಿ ಅಂತೇನಿದೆ ಇದೆಲ್ಲವನ್ನ ಸೇರಿಸಿ ಹಿಂದೆ ವ್ಯಾಸರಾಜ ಗುರು ಸಾರ್ವಭೌಮರು ಧ್ಯಾನ ಪ್ರಕರಣ ಅಂತ ಒಂದು ಬರೆದರು. ಅದರಲ್ಲಿ ನೋಡಿದರೆ ಇಡೀ ಷೋಡಶಿ ಅದರಲ್ಲಿ ಬರುತ್ತೆ. ಅಲ್ಲಿ ತೋರಿಕೊಡುತ್ತಾರೆ ಈ ಷೋಡಶಿ ಏನೂ ಅಲ್ಲ, ನೀನು ಧ್ಯಾನ ಮಾಡಬೇಕಾದ ರೀತಿ ಎಂದರು. ಹಾಗಾದರೆ ನಮ್ಮ ಸ್ಥೂಲ ಶರೀರದಲ್ಲಿ ಭಗವಂತ ಹೇಗೆ ಹೇಗಿದ್ದಾನೆ, ಏನೇನು ಕೆಲಸ ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಅದು ತಿಳಿದು ನಿತ್ಯವೂ ಚಿಂತನೆ ಮಾಡುವುದರಿಂದ ನಮ್ಮ ಶರೀರದೊಳಗೆ ಭಗವಂತನ ರೂಪಗಳ ಸನ್ನಿಧಾನ ಜಾಸ್ತಿ ಆಗುತ್ತೆ. ನಮ್ಮಲ್ಲೂ ಭಗವದ್ ರೂಪಗಳಿವೆ, ರೋಡ್ನಲ್ಲಿ ಹೋಗುವ ಮಾಮೂಲು ವ್ಯಕ್ತಿಯಲ್ಲೂ ಭಗವದ್ ರೂಪಗಳಿವೆ, ಏನೂ ವ್ಯತ್ಯಾಸ ಇಲ್ಲ. ಮತ್ತೆ ಇಬ್ಬರಿಗೆ ವ್ಯತ್ಯಾಸ ಏನು ಅಂದರೆ ನಮ್ಮೊಳಗಿರತಕ್ಕಂಥ ಭಗವದ್ ರೂಪವನ್ನ ತಿಳಿದು ನಾವು ಚಿಂತನೆ ಮಾಡುವುದರಿಂದ ನಮ್ಮೊಳಗಿರುವ ಭಗವಂತ ತನ್ನ ರೂಪಗಳ ಸನ್ನಿಧಾನ ಜಾಸ್ತಿ ಮಾಡ್ತಾ ಮಾಡ್ತಾ ಬರ್ತಾನೆ. ನಮ್ಮಲ್ಲಿ ಭಗವದ್ ರೂಪದ ಸನ್ನಿಧಾನ ಜಾಸ್ತಿ ಆಗ್ತಾ ಬಂತ, ನಮ್ಮೊಳಗಿರುವಂತ ದೈತ್ಯರ ಪ್ರಭಾವ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ, ದೇವತೆಗಳ ಪ್ರಭಾವ ಜಾಸ್ತಿ ಆಗ್ತಾ ಬರುತ್ತೆ. ಆವಾಗ ನಮ್ಮ ವಿಶೇಷ ಸಾಧನೆ ಮುಂದುವರಿಯುತ್ತೆ. ಆದ ಕಾರಣ ಸಾಧನೆ ಎಡಬಿಡದೆ ಅಪರೂಪವಾಗಿ ನಡೆಯಬೇಕಾದರೆ ಈ ಚಿಂತನೆ ಅವಶ್ಯಕ. ಭಗವಂತ ಬಿಂಬರೂಪಿಯಾದಿ ಭಗವಂತ ಅನಾದಿ ಕಾಲದಿಂದ ಜೀವನಲ್ಲಿದ್ದಾನೆ, ಜೀವನ ಸುತ್ತೂ ಇದ್ದಾನೆ. ಹೇಗಿದ್ದಾನೆ? ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಭಗವಂತ ಸದಾ ಇದ್ದಾನೆ. ಹೇಗಿದ್ದಾನೆ? ಮತ್ತು ಪ್ರಶ್ನೆ, ರಮಾ ಅವಯವ ಗುಣಕ್ರಿಯಾ ಮಾತ್ರಂ ದ್ವಾರೀಕೃತ್ಯ ಸ್ವ ಅವಯವೈ ಜೀವ ಅವಯವಾನ್ ಸ್ವ ಅವಯವೈ. ಜೀವ ಜೀವನ ಅವಯವಗಳಲ್ಲಿ ಲಕ್ಷ್ಮೀದೇವಿಯ ರೂಪ, ಲಕ್ಷ್ಮೀದೇವಿ ನಮ್ಮ ಕೈಕಾಲುಗಳಲ್ಲಿ ತನ್ನ ಇಡೀ ಶರೀರವನ್ನಿಟ್ಟು ನಿಂತಿದ್ದಾಳೆ. ಆ ಲಕ್ಷ್ಮೀದೇವಿ ಒಳಗೆ ತಾನು ನಿಂತಿದ್ದಾನೆ. ಅಷ್ಟೇ ಅಲ್ಲದೆ ರೂಪಕ್ಕೆ ರೂಪ ಪ್ರತಿಬಿಂಬ, ಅಂದರೆ ನಮಗೆ ಬಿಂಬ ಲಕ್ಷ್ಮಿ, ಲಕ್ಷ್ಮೀದೇವಿಗೆ ಬಿಂಬ ದೇವ. ಈ ಥರ ಅನಾದಿ ಕಾಲದಿಂದ ಇಷ್ಟೇ ವಾಯುದೇವರ ಪ್ರವೇಶ ಸೃಷ್ಟಿಕಾಲಕ್ಕೆ ಆದದ್ದು. ಅದನ್ನು ಹೇಳುತ್ತಾ ಇದ್ದಾರೆ. ಜೀವ ಗುಣ, ತನ್ನ ಅವಯವಗಳಿಂದ ಜೀವನ ಅವಯವಗಳ ಒಳಗೆ ನಿಂತು ತನ್ನ ಗುಣಗಳಿಂದ ಜೀವರ ಗುಣಗಳಲ್ಲಿ ವ್ಯಾಪಿಸಿ, ಇನ್ನ ಸ್ವಕ್ರಿಯಾಭಿ ಜೀವಕ್ರಿಯಾಶ್ಚ ತನ್ನ ಕ್ರಿಯೆಗಳಿಂದ ಜೀವನ ಕ್ರಿಯೆಗಳಲ್ಲಿ ಲೀಲಯೈವ ನಿಶ್ಚಿದ್ರತೆಯ ವ್ಯಾಪ್ಯ ವರ್ತಮಾನ. ಅನಾದಿ ಕಾಲದಿಂದ ಜೀವನ ಒಳಗೆ ಲಕ್ಷ್ಮೀದೇವಿಯನ್ನಿಟ್ಟು ಆಕೆ ಒಳಗೆ ತಾನಿದ್ದುಕೊಂಡು ಅನಾದಿಯಿಂದ ಭಗವಂತ ನಮ್ಮಲ್ಲಿದ್ದಾನೆ. ಹೇಗಿದ್ದಾನೆ? ಶರೀರದಲ್ಲಿ ತನ್ನ ಶರೀರ, ನಮ್ಮ ಗುಣಗಳಲ್ಲಿ ತನ್ನ ಗುಣ, ನಮ್ಮ ಕ್ರಿಯೆಗಳಲ್ಲಿ ತನ್ನ ಕ್ರಿಯ. ಅಂದ್ರೆ ಜ್ಞಾನ ಇಚ್ಛಾ ಕ್ರಿಯ, ಆ ಮೂರರಲ್ಲಿ ತನ್ನ ಜ್ಞಾನ ತನ್ನ ಇಚ್ಛಾ ತನ್ನ ಕ್ರಿಯೆಗಳನ್ನು ಇಟ್ಟು ಅನಾದಿ ಕಾಲದಿಂದ ಇದ್ದಾನೆ. ಇನ್ನು ಹೇಗಿದ್ದಾನೆ ಅಂದರೆ ಲೀಲಯೈವ ವ್ಯಾಪ್ಯ ವರ್ತಮಾನ, ಯಾವ ಚೂರು ಆಯಾಸವಿಲ್ಲದೆ ಎಲ್ಲರೊಳಗೆ ಇದ್ದಾನೆ. ಇನ್ನು ಹೇಗೆ ಇದ್ದಾನೆ? ಇಲ್ಲಿದ್ರೆ ಇಲ್ಲಿಲ್ಲ, ಅಲ್ಲಿದ್ರೆ ಇಲ್ಲಿಲ್ಲ, ಹಾಗಾದ್ರೂ ಇದ್ದಾನೆ ಅಂತ ಹೇಳುತ್ತಾನೆ. ಈ ಹಾಲು ದೊಡ್ಡದು, ಈ ಹಾಲು ದೊಡ್ಡದು. ಯಾರಾದರೂ ನಿಮ್ಮನ್ನ ಕೇಳಿದ್ರೆ ನೀವೇನು ಹೇಳ್ತೀರಾ? ಎಲ್ಲಿದ್ದೀರಾ? ಹಾಲಲ್ಲಿದ್ದೇನೆ. ಅಂದ್ರೆ ಇಡೀ ಹಾಲೆಲ್ಲ ನೀವಿರಬೇಕಾಗಿಲ್ಲ, ಹಾಲಲ್ಲಿ ಒಂದು ಮೂಲೆ ಕೂತರು ಕೂಡ ಹಾಲಲ್ಲಿದ್ದೇನೆ ಅಂತ ಬರುತ್ತೆ. ಹಾಗೆ ದೇವರು ನಮ್ಮಲ್ಲಿದ್ದಾನೆ ಅಂದ್ರೆ ಮೂಲೆಗಿದ್ರೂ ಆಗುತ್ತೆ ಅಂದ್ರೆ ಹೇಳ್ತಾರೆ ನಿಶ್ಚಿದ್ರತೆಯ ವ್ಯಾಪ್ಯ ವರ್ತಮಾನ. ನಮ್ಮ ಶರೀರದಲ್ಲಿ ಪರಮಾಣು ಪ್ರದೇಶವನ್ನು ಕೂಡ ಬಿಡದೆ ಎಲ್ಲಾ ಕಡೆ ವ್ಯಾಪಿಸಿ ನಿಂತಿದ್ದಾನೆ. ಆತ ಪರಮಾಣು ಪ್ರದೇಶ ಬಿಟ್ಟ ಆ ಪ್ರದೇಶ ಕೊಳತೆ ಹೋಗುತ್ತೆ. ಹೌದಾ? ಅದಕ್ಕೆ ಆ ರೀತಿಯಾಗಿ ಭಗವಂತ ಇರ್ತಾನೆ. ಈ ಜೀವರಾಶಿಗಳೆಲ್ಲ ಹೇಗಿದ್ದಾರೆ? ಅನಾದಿ ಕಾಲದಿಂದ ಭಗವಂತನ ಆಲಿಂಗನ ಮಾಡಿಕೊಂಡೇ ಇದ್ದಾರೆ. ಒಳಗೇ ಇರುವ ಜೀವನನ್ನ ಆಲಿಂಗನ ಮಾಡಿಕೊಂಡೇ ಇದ್ದಾರೆ. ಸ್ವ ಆಲಿಂಗಿತ ಅಶೇಷ ಜೀವಗಣ ಅವರಿಗೆ ಅನಾದಿಕಾಲಂ ವಿದ್ಯಮಾನಮಪಿ ಜ್ಞಾನಾನಂದಾದಿ ನಿಜ ಸ್ವರೂಪಂ. ಅವರಿಗೆ ಅನಾದಿಕಾಲದಿಂದ ಅವರ ಒಳಗೆ ಜ್ಞಾನ ಇದೆ, ಆನಂದ ಇದೆ. ಆದರೆ ಆ ಜ್ಞಾನ ಆನಂದ ಅವರಿಗೆ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ? ಮಾಯ ಅಥವಾ ಅಜ್ಞಾನ ಅವಿದ್ಯೆ ಅಂತ ಕರೆಸಿಕೊಳ್ಳುವಂಥ ಕಟ್ಟು ಲಿಂಗ ದೇಹ ಸದಾ ಇದೆ. ಆದ್ದರಿಂದ ಈ ಲಿಂಗ ದೇಹದ ಬಂಧ ಇದ್ದದ್ದಕ್ಕೆ ಜೀವನಿಗೆ ಜ್ಞಾನ ಆನಂದ ಇದ್ರೂ ಕೂಡ ಅನುಭವಕ್ಕೆ ಬರುತ್ತಾ ಇಲ್ಲ. ಅಂಥ ಜೀವನಿಗೆ ಈ ಲಿಂಗ ದೇಹ ಅಪಕಾರ ಮಾಡುತ್ತಾ ಇದೆ, ಆದರೆ ಉಪಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೇನು ಮಾಡಿದ ಭಗವಂತ? ಅದರ ಮೇಲೆ ಅನಿರುದ್ಧ ಶರೀರವನ್ನ ಕೊಟ್ಟ. ಆ ಅನಿರುದ್ಧ ಶರೀರವು ಹೇಗಿದೆ? ಲಿಂಗ ಶರೀರದ ಮೇಲೆ ಕರೆಕ್ಟ್ ಆಗಿ ಸ್ವೆಟರ್ ಹೊದ್ಕೊಂಡ್ರೆ ಹೇಗಿರುತ್ತೆ ಆ ಥರ ಇದೆ. ಅದರಿಂದಲೂ ಹೆಚ್ಚು ಉಪಕಾರ ಆಗ ಮತ್ತೆ ಯಾಕೆ ಮಾಡಬೇಕು? ಅದು ಉಪಕಾರ ಇಲ್ಲ ಅಂದ್ರೆ ಲಿಂಗ ಶರೀರವನ್ನ ಭದ್ರ ಮಾಡಿದ ಅನಿರುದ್ಧ ಶರೀರವನ್ನ ಕೊಟ್ಟು. ನಾವು ಹೇಗೆ ಯಾವುದಾದ್ರದ ಮೇಲೆ ಒಂದು ಕವರ್ ಹಾಕಿ ಭದ್ರ ಮಾಡ್ತೀವೋ ಆ ಥರ ಲಿಂಗ ಶರೀರದ ಮೇಲೆ ಅನಿರುದ್ಧ ಶರೀರ ಕೊಟ್ಟ. ನಂತರ ಮತ್ತೇನು ಮಾಡಿದ ಅಂದ್ರೆ ಸ್ಥೂಲ ಶರೀರವನ್ನ ಕೊಟ್ಟ. ಎಂಥ ಸ್ಥೂಲ ಶರೀರ? 24 ತತ್ವಗಳಿಂದ ಕೂಡಿದ ಸ್ಥೂಲ ಶರೀರವನ್ನ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಆ 24 ತತ್ವಗಳನ್ನ ವಿಶೇಷವಾಗಿ ಸೃಷ್ಟಿ ಮಾಡಿ ಅದರಿಂದ ಸುರ ನರ ತಿರ್ಯಗಾದಿ ನಾನಾ ವಿಧ ಶರೀರ ಜಾತಂ ನಿರ್ಮಾಯ. ಭಗವಂತ ಏನು ಮಾಡಿದ? ಎಲ್ಲರಿಗೂ ಸ್ಥೂಲ ಶರೀರವನ್ನ ಕೊಟ್ಟ. ದೇವತೆಗಳು, ಮನುಷ್ಯರು, ದೈತ್ಯರು, ಪಕ್ಷಿಗಳು ಎಲ್ಲ ಅವರ ಶರೀರ ನಿರ್ಮಾಣ ಮಾಡಿ ಅದರೊಳಗೆ ತಾನು ಪ್ರವೇಶ ಮಾಡುತ್ತಾನೆ. ತದನುಪ್ರವಿಶ್ಯ ಎಲ್ಲರೊಳಗೆ ಶರೀರದಲ್ಲಿ ತಾನು ಪ್ರವೇಶ ಮಾಡಿ ತತ್ತತ್ ಸತ್ತಾದಿಪ್ರದಾಯ ಅಲ್ಲಿ ಶಕ್ತಿಯನ್ನು ಕೊಡುತ್ತಾ ತಾನೇ ನಿಂತು ಜೀವನನ್ನ ಇಜ್ಜರಿನಲ್ಲಿ ಅಗ್ನಿ ಪ್ರವೇಶ ಮಾಡಿಸಿದಂತೆ ತಾನು ಜೀವನನ್ನ ಶರೀರದೊಳಗೆ ಪ್ರವೇಶ ಮಾಡಿಸಿದ. ಅಂದ್ರೆ ಏನಾಯಿತು? ಅಗ್ನಿ ಬೇರೆ, ಇಜ್ಜಲು ಬೇರೆ. ಆದರೆ ಅಗ್ನಿ ಸಹಿತ ಇಜ್ಜಲಿರುವಾಗ ಇಜ್ಜಲನ್ನು ನೋಡೇ ಅಗ್ನಿ ಅಂತ ಹೇಗೆ ಕರೀತಾರೋ ಹಾಗೆ ಜೀವ ಬೇರೆ, ಶರೀರ ಬೇರೆ. ಈ ಶರೀರದೊಳಗೆ ಜೀವ ಇರುವಾಗ ಶರೀರವನ್ನು ನೋಡೇ ಜೀವ ಜೀವ ಅಂತ ಕರೆಯುವಂತೆ ಮಾಡಿದ. ಈ ಶರೀರದೊಳಗೆ ಜೀವನನ್ನ ಪ್ರವೇಶ ಮಾಡಿಸಿ ಅಲ್ಲಿ ಜೀವನಿಂದಾಗುವ ಪುಣ್ಯ ಪಾಪ ಕರ್ಮಗಳು ಕೆಲವರಿಗೆ ಹಂಚಿಕೊಡಬೇಕು, ವಿಶೇಷವಾಗಿ ಸಾಧನೆ ಮಾಡಿಸಬೇಕು ದೇವತೆಗಳಿಗೆ, ದೈತ್ಯರಿಗೆ. ದೈತ್ಯರಿಗೆ ನಮ್ಮಿಂದ ಬರುವ ಅಂದ್ರೆ ನಮ್ಮಿಂದ ಆದ ಪಾಪವನ್ನ ಕೊಡುತ್ತಾನೆ. ದೈತ್ಯರ ಮೂಲಕ ನಮ್ಮಿಂದ ಪಾಪ ಮಾಡಿಸಿ ನಮ್ಮ ಪಾಪದಲ್ಲಿ ಭಾಗ ನಮಗೆ ತೆಗೆದಿಟ್ಟು ಅವರಿಗೆ ಮ್ಯಾಕ್ಸಿಮಮ್ ಕೊಟ್ಟು ಬಿಡುತ್ತಾನೆ. ಪುಣ್ಯದಲ್ಲೂ ದೇವತೆಗಳಿಗೆ ಪುಣ್ಯ ಭಾಗ ಕೊಡಿಸಿ ಮಿಕ್ಕದ್ದೆಲ್ಲ ನಮಗೆ ಚೂರು ಕೊಟ್ಟು ದೇವತೆಗಳಿಗೆಲ್ಲ ಕೊಡುತ್ತಾನೆ. ಅದು ಯಾಕೆ ಕೊಡುತ್ತಾನೆ ಅಂದ್ರೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗಾಗಿ ಅವರ ಸಾಧನೆ ಮಾಡಿಸ್ತಾನೆ. ಈ ರೀತಿಯಲ್ಲಿ ನಮ್ಮ ಶರೀರದೊಳಗೆ ಭಗವಂತ ಯಾರ್ಯಾರನ್ನ ಪ್ರವೇಶ ಮಾಡಿಸಿದ? ಕಾರ್ಯ ಕಾರಣ ಪ್ರೇರಕರಾದ ಬ್ರಹ್ಮ, ರುದ್ರ, ಇಂದ್ರಾದಿ ಸಕಲ ದೇವತೆಗಳನ್ನ, ದೈತ್ಯರನ್ನ ಪ್ರವೇಶ ಮಾಡಿಸಿದ. ಎಲ್ಲರೂ ಕೂಡ ಕಾರ್ಯ ಕಾರಣ ಪ್ರೇರಕರು. ಹೇಗೆ?
ಹೇಗೆ?
ಮಹತ್ತತ್ವ ಅಹಂಕಾರ ತತ್ವಕ್ಕೆ ಕಾರಣ, ಅವ್ಯಕ್ತ ತತ್ವದ ಕಾರ್ಯ ಮಹತ್ತತ್ವ. ಹೌದಾ? ಅವ್ಯಕ್ತ ತತ್ವದಿಂದ ಹುಟ್ಟಿ ಬಂದಿದ್ದು ಮಹತ್ತತ್ವ, ಅವ್ಯಕ್ತ ತತ್ವದ ಕಾರ್ಯ. ಹಾಗೆ ಆ ಮಹತ್ತತ್ವದಿಂದ ಹುಟ್ಟಿ ಬಂದಿದ್ದು ಅಹಂಕಾರ ತತ್ವ, ಅಹಂಕಾರ ತತ್ವಕ್ಕೆ ಕಾರಣ ಆಯಿತು. ಹಾಗಾದರೆ ಒಂದೇ ಮಹತ್ತತ್ವ, ಒಂದರ ಕಾರ್ಯವೂ ಹೌದು, ಇನ್ನೊಂದಕ್ಕೆ ಕಾರಣವೂ ಹೌದು. ಹಾಗೆ ಮಿಕ್ಕ ಎಲ್ಲ ತತ್ವಗಳಿಗೆ ಪ್ರೇರಕವೂ ಹೌದು. ಹಾಗೆ ಅಹಂಕಾರ ತತ್ವ ಅದು ಮಹತ್ತತ್ವದಿಂದ ಹುಟ್ಟಿ ಬಂತು, ಮಹತ್ತತ್ವದ ಕಾರ್ಯ. ಇನ್ನ ಮುಂದಿನ ತತ್ವ ಬುದ್ಧಿ ತತ್ವಕ್ಕೆ ಕಾರಣ, ಮಿಕ್ಕ ಎಲ್ಲ ತತ್ವಗಳಿಗೆ ಪ್ರೇರಕ. ಹಾಗೆ ಪ್ರತಿಯೊಂದು ತತ್ವವೂ ಕೂಡ ಹಿಂದಿನ ತತ್ವದ ಕಾರ್ಯ, ಮುಂದಿನ ತತ್ವಕ್ಕೆ ಕಾರಣ, ಎಲ್ಲದಕ್ಕೂ ಪ್ರೇರಕ. ಹಾಗೆ ಕಾರ್ಯ ಕಾರಣ ಪ್ರೇರಕರಾದ ಬ್ರಹ್ಮರುದ್ರಾದಿ ದೇವತೆಗಳನ್ನ ದೇವಾರೀನ್, ದೇವತೆಗಳ ಅರಿಗಳು ಅಂದರೆ ದೈತ್ಯರು, ಅವರನ್ನೆಲ್ಲ ಕೂಡ ಪ್ರವೇಶ ಮಾಡಿಸಿ ಅವರೊಳಗೆ ವಿಶೇಷವಾಗಿ ತಾನು ನಿಂತು ಅವರ ಮೂಲಕ ನಮ್ಮ ಸಾಧನೆಯನ್ನ ಮಾಡಿಸಿ ಕೊನೆಗೆ ಹೇಳುತ್ತಾ ಇದ್ದಾರೆ. ತನ್ನ ಸಾಧನೆಯನ್ನ ಮಾಡಿಸ ಮೇಲೆ ಪ್ರಾರಬ್ಧ ಅತಿರಿಕ್ತಂ ಕಿಂಚಿತ್ ವಿನಾಶ್ಯ, ತನ್ನ ದರ್ಶನ ಕೊಟ್ಟು, ದರ್ಶನ ಕೊಟ್ಟ ಮೇಲೆ ಪ್ರಾರಬ್ಧ ಕರ್ಮ ಬಿಟ್ಟು ಹಿಂದಿನ ಕರ್ಮವೆಲ್ಲ ಸುಟ್ಟು ಮುಂದೆ ಬರತಕ್ಕಂತಹ ಕರ್ಮಗಳ ಅಂಟಿಲ್ಲದೆ ಮಾಡಿ ನಂತರ ಭೋಗೇನ ಪ್ರಾರಬ್ಧಂ ಕ್ಷಪಯಿತ್ವ, ಪ್ರಾರಬ್ಧ ಕರ್ಮವನ್ನ ಬೇಗ 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 ಭೋಗದಿಂದ ಕಳಿಸಿ ಮುಂದೇನು ನಿಜ ಅನುಭವ ನಿರೋಧಕಾತ್, ಈ ನಮ್ಮ ಒಳಗಿರತಕ್ಕಂಥ ಜ್ಞಾನ ಆನಂದ ಏನಿದೆ ಅದನ್ನ ಅಡ್ಡಿ ಮಾಡುವಂಥದ್ದು ಯಾವುದು? ಲಿಂಗದೇಹ. ಆ ಲಿಂಗ ದೇಹವನ್ನ ಪೂರ್ಣ ಮುಚ್ಚಿ ಆ ಬಂಧದಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಿಜವಾದ ಸ್ವರೂಪದಿಂದ ಇರ್ತೇವೆ, ಸುತ್ತು ಕವರ್ ಹೋಗಿರುತ್ತೆ. ಅಂಥವರನ್ನ ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿ ಲೋಕಗಳಲ್ಲಿಟ್ಟು, ಬರೆಯಿಟ್ಟು ಅಲ್ಲ, ನಮಗೆ ಸುಖ ಕೊಟ್ಟು ಮುಂದೇನು ನಮ್ಮ ಜೊತೆಗೇನೆ ಸದಾ ಕಾಲ ಒಬ್ಬೊಬ್ಬರ ಜೊತೆಗೆ ಒಂದೊಂದು ರೂಪದಿಂದ ವಿಹಾರ ಮಾಡಬೇಕು, ಎಲ್ಲರನ್ನ ಸಂತೋಷಗೊಳಿಸಬೇಕೆಂಬ ಉದ್ದೇಶದಿಂದ ಈ ಸ್ಥೂಲ ಶರೀರ ಕೊಟ್ಟ. ಎಲ್ಲಿಗೆ ಹೋಯಿತು? ಎಲ್ಲ ಸೇರಿ ಏನು ಚಕ್ರ ತಿರುಗುತ್ತಲ್ಲ ಯಾವುದು, ಜೈಂಟ್ ವೀಲ್ ತಿರುಗ್ತಾ, ಎಲ್ಲಿ ಹೋಗೋದೋ ಗೊತ್ತಾರ, ಒಂದು ಸಲ ಬಂದು ನಿಂತರೆ ಆಹಾ ಅಂತಾಯಿತು. ಒಟ್ಟಾರೆ ನಮಗೆ ಶರೀರ ಕೊಟ್ಟದ್ಯಾಕೆ, ಸಾಧನೆ ಮಾಡಿಸಿ ಮೋಕ್ಷ ಕೊಡ್ಲಿಕ್ಕೆ ಇಷ್ಟು ಹೇಳಿದ್ರು. ಹಾ ಹೌದಾ, ನಮಗೆ ಸಾಧನೆ ಮಾಡಿಸಲಿಕ್ಕೆ ಸ್ಥೂಲ ಶರೀರ ಕೊಟ್ಟ ಅಂದ್ರೆ ಹೌದು, ಆ ಸ್ಥೂಲ ಶರೀರ ಕೊಟ್ಟ ರೀತಿ, ಅದು ನಮಗೆ ತಯಾರಾದ ರೀತಿ, ಅದರೊಳಗೆ ದೇವರು ನಾನಾ ರೂಪಗಳಿಂದ ನಿಂತ ರೀತಿ ತಿಳಿಯಲೇಬೇಕು, ತಿಳಿದು ಒಳಗೊಳಗೆ ಸದಾ ಚಿಂತನೆ ಮಾಡಲೇಬೇಕು, ಮಾಡದಿದ್ದರೆ ಯಾರಿಗೂ ಮೋಕ್ಷವಿಲ್ಲ. ಇದನ್ನು ಹೇಳ್ತಾರೆ ದಾಸರು, ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡಿ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ ಅಂತಾರೆ. ಎಂಥ ಮಾತು ಹೇಳುತ್ತಾರೆ. ಆ ರೀತಿಯಲ್ಲಿ ನಮಗೆ ಸ್ಥೂಲ ಶರೀರವನ್ನು ಭಗವಂತ ಕೊಟ್ಟ ರೀತಿಯನ್ನ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಏನಿದೆ ಅಂದ್ರೆ ಬ್ರಹ್ಮನಾನೇನ ಶತವರ್ಷ ಪರ್ಯಂತಂ ಲಯಕಾಲ, ದೇವರು ಪ್ರಳಯಕಾಲ ಎಷ್ಟು ಕಾಲ ದೇವ ಮಲಗಿದ, ವಟಪತ್ರಶಾಹಿಯಾಗಿ ಯೋಗ ನಿದ್ರ 100 ವರ್ಷಗಳ ಕಾಲ ಮಲಗಿದ, ಸಂಕಲ್ಪ ಮಾಡಿದ. ನಾವು 100 ವರ್ಷ ಇರ್ಲಿಕ್ಕೆ ಬಂದದ್ದು, ಮಧ್ಯೆ ಹೋಗ್ತೀವಲ್ಲ, ಅದೇ ತರ ನೂರು ವರ್ಷ ಅಂತ ಲಯ ಕಾಲ, ನೂರು ವರ್ಷ ಲಯ ಕಾಲ. ಅದರಲ್ಲಿ ಎಂಬತ್ತೇಳುವರೆ ವರ್ಷ ಆಗುವ ಕಾಲ ಮುಗಿದ ಕೂಡಲೇ ಲಕ್ಷ್ಮೀದೇವಿ ದೇವರನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಮಲಗೆ ಇಲ್ಲ ಆತ, ಮಲಗಿದ್ರೆ ತಾನೇ ಎಬ್ಬಿಸೋದು. ಯೋಗ ನಿದ್ರೆಯನ್ನ ಬಿಡು ಅಂದ್ರು. ನನಗೆ ಅರ್ಥ ಆಗದ ಸಬ್ಜೆಕ್ಟ್ ಅದು. ಯಾಕೆ ಮಲಗಬೇಕು ದೇವರು? ನಮಗೆ ನಿದ್ದೆ ಬರುತ್ತೆ, ನಿದ್ದೆ ಬಂದರೆ ಶರೀರದ ಶ್ರಮ ಪರಿಹಾರ ಆಗುತ್ತೆ, ಮಾನಸಿಕ ಶ್ರಮ ಪರಿಹಾರ ಆಗುತ್ತೆ. ಮತ್ತೆ ಈತನಿಗೆ ಶ್ರಮವೇ ಇಲ್ಲ, ಯಾವುದಕ್ಕಾಗಿ ಮಲಗ್ತಾನೆ? ಎಂಬತ್ತೇಳುವರೆ ವರ್ಷಗಳ ಕಾಲ ಯಾಕೆ ಮಲಗಿದ ಅಂದ್ರೆ, ತನಗೆ ಶ್ರಮ ಪರಿಹಾರ ಆಗಬೇಕು ಅಂತಲ್ಲ, ತನ್ನೊಳಗಿರುವ ಜೀವರ ಶ್ರಮ ಪರಿಹಾರ ಆಗಬೇಕು ಅಂತ ತಾನು ಮಲಗ್ತಾನೆ. ಅಲ್ಲ ರೀ, ನನಗೆ ಶ್ರಮ ಆಗಿದೆ, ನೀವಂದಿರಿ ಆಚಾರ ಶ್ರಮ ಪರಿಹಾರಾರ್ಥಂ ಅಂತ ಸಂಕಲ್ಪ ಮಾಡಿದ್ದೀರ, ನೀವು ಹೋಗಿ ಮಲಗಿದ್ದೀರ, ನನ್ನ ಶ್ರಮ ಕಮ್ಮಿ ಆಗುತ್ತಾ? ಇಲ್ಲಲ್ಲ, ಹೌದಲ್ರಿ, ನನಗೆ ಶ್ರಮ ಆಯಿತು, ಆಚಾರ್ಯ ನೀವೇ ಎದ್ದಿರಿ ನಾವು ಮಲಗ್ತೀವಿ ನಿಮ್ ಕಮ್ಮಿ ಆಗುತ್ತೆ, ಆಗುತ್ತಾ? ಆಗಲ್ಲ. ಮತ್ತು ಆತ ಮಲಗಿದ್ರೆ ಇವ್ರ ಶ್ರಮ ಹೆಂಗ್ ಕಡಿಮೆ ಆಗುತ್ತೆ? ಅದು ಇಷ್ಟೇ, ಎಲ್ಲರನ್ನ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ತಾನು ಮಲಗಿದಂತೆ ಮಾಡಿ ಬಿಂಬ ಪ್ರತಿಬಿಂಬಗಳಿಗೆಲ್ಲ ನಿದ್ದೆ ಕೊಟ್ಟ. ಹೇಗೆ ತಾಯಿ ತನಗೆ ನಿದ್ದೆ ಬಾರದಿದ್ರೂ ಕೂಡ ಮಗುವಿಗೆ ನಿದ್ದೆ ಬರಲಿಕ್ಕಾಗಿ ಮಗುವಿನ ಜೊತೆ ಮಲಗಿ ತಾನು ಎದ್ದೇ ಇರ್ತಾಳೋ, ಹಾಗೆ ಎಲ್ಲ ಜೀವರನ್ನ ಮಲಗಿಸಿ ತಾನು ಎದ್ದೇ ಇದ್ದ, ರಕ್ಷಣೆ ಮಾಡ್ತಾ ಇದ್ದ ಭಗವಂತ. ಅಷ್ಟೇ ಅಲ್ಲ, ಆತನ ಯೋಗ ನಿದ್ರೆಯ ವಿಚಾರ ಏನು ಅಂದರೆ, ತಾನು ಮಲಗಿದಂತೆ ಮಾಡಿ ಜೀವರೊಳಗೆ ಅನಂತ ರೂಪಗಳಿಂದ ಬಿಂಬನಾಗಿದ್ದಾನಲ್ಲ, ಯಾರಾದರೆ ಜೀವರಾಶಿಗಳು ಆ ಕಲ್ಪದಲ್ಲಿ ಮುಂದಿನ ಕಲ್ಪದಲ್ಲಿ ಸೃಷ್ಟಿಗೆ ಬರಬೇಕೋ ಅವರ ಎಲ್ಲ ಲಿಂಗ ಶರೀರವನ್ನ ಸೆಟ್ ಮಾಡತಾ ಇದ್ದ. ಆ ಲಿಂಗ ಶರೀರದೊಳಗಿರತಕ್ಕಂಥ ಕರ್ಮ ಬೀಜವನ್ನ ಪಕ್ವ ಮಾಡ್ತಾ 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 ಇದ್ದು ಯಾರದ್ದು ಪಕ್ವ ಆಯಿತೋ ಅದನ್ನೆಲ್ಲ ತೆಗೆದುಕೊಂಡು ಬಂದ. ಬೀಜ ಧಾನ್ಯ ಯಾವುದು, ಹೆಸರುಕಾಳು ಏನೋ ಒಂದು, ನೀರಲ್ಲಿ ಚೆನ್ನಾಗಿ ನೆನೆಸಿಟ್ರಿ ಕಟ್ಟಿದ್ರಿ ಸ್ವಲ್ಪ ಕಾಲ ಕಾದರೆ ಮೊಳಕೆ ಬರುತ್ತೆ. ಹಾಗೆ ನಮ್ಮೊಳಗೆ ಆ ಲಿಂಗ ಶರೀರ ಬೀಜ ಅದನ್ನ ಟಿಸಿಲೊಡೆಯುವಂತೆ ಮಾಡಿದ, ಚೆನ್ನಾಗಿ ನೆನೆಸಿಟ್ಟು ಪ್ರಳಯ ಕಾಲದಲ್ಲಿ ತನ್ನ ಇಚ್ಛೆ ಎಂಬ ನೀರಲ್ಲಿ ನೆನೆಸಿ ತಾನೇ ಒಳಗೆ ತೂರಿ ಅದನ್ನ ಪಕ್ವ ಮಾಡಿದ. ಪಕ್ವ ಮಾಡಿ ಎಲ್ಲರನ್ನ ಹೊರ ತೆಗೆದು ಸೃಷ್ಟಿ ಮಾಡಲಿಕ್ಕೆ ಬರ್ತಾ ಇರ್ತಾನೆ. ದೇವ ಯೋಗ ನಿದ್ರೆಯಲ್ಲಿರುವಾಗ ಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ, ಅಯ್ಯ ನಿದ್ದೆ ಮಾಡಿದ್ದು ಸಾಕು ಹೇಳು ಅಂದ್ರೆ, ಇವರಿಗಾಗಿ ನಿದ್ದೆ ಬಂದಂತೆ ಇದ್ದದು ಸಾಕಯ್ಯ ಹೇಳು. ಭಗವಂತ ಎದ್ದ, ಎದ್ದು ಏನು ಮಾಡಿದ? ಭಾಗವತದಲ್ಲಿ ಬರುತ್ತೆ, ಬಹಳ ಕಡೆ ಬರುತ್ತೆ, ತನ್ನ ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲರನ್ನ ನೋಡಿದ ಅಂತ ಅದು ಹೇಳ್ತಾ ಇದ್ದಾರೆ. ಸೋದರಸ್ಥಾನ್ ಬ್ರಹ್ಮಾದಿಕಾನ್ ದೇವಾನ್ ಕಲ್ಯಾದಿಕಾನ್ ದೈತ್ಯಾನ್ ಮನುಜಾಂಶ್ಚ ದದರ್ಶ. ತನ್ನ ಹೊಟ್ಟೆಯಲ್ಲಿರುವ ಬ್ರಹ್ಮಾದಿ ದೇವತೆಗಳನ್ನ ಮನುಷ್ಯರನ್ನ ದೈತ್ಯರನ್ನ ನೋಡಿದ ಅಂದ್ರು. ಯಾಕ್ರಿ ನೋಡಬೇಕು? ನಮ್ಮನೆಯಲ್ಲಾದರೆ ಆ ಸ್ಟೋರ್ ರೂಮಲ್ಲಿ ಏನಿಟ್ಟಿದ್ವೋ ನಮಗೇ ನೆನಪಿರಲ್ಲ, ಯಾವ್ದು ಎಲ್ಲಿಟ್ಟಿದ್ವೋ ನೆನಪಿಲ್ಲ, ಏನು ಹೇಳಿದುಕೊಳ್ಳಿ ಹೋಗಿ ನೋಡ್ಕೋಬೇಕು ಏನಿದೆಯೋ ಇಲ್ಲೋ. ಅವನಿಗೇನಿದೆ, ಹೊಟ್ಟೆ ಒಳಗೆ ನೋಡಬೇಕಾದ್ರೆ ಕಣ್ಣು ಬೇಕಾಗಿಲ್ಲ, ಹೊಟ್ಟೆ ತುಂಬಾ ಕಣ್ಣು. ಮತ್ತೆ ಯಾಕೆ ನೋಡಿದ? ನೋಡಿದ ಅಂತ ಹೇಳ್ತಾರಲ್ಲ, ಇದರ ಅರ್ಥ ಏನು ಅಂದ್ರೆ, ಹೇಳ್ತಾರೆ ಆ ನೋಟದಿಂದ ಏನಾಗುತ್ತೆ, ಮೊದಲೇ ಲಿಂಗಭಂಗ ಆಗಿ ಮೋಕ್ಷಕ್ಕೆ ಹೋಗಿ ಆನಂದ ಪಟ್ಟವರು ಪ್ರಳಯ ಕಾಲದಲ್ಲಿ ದೇವರ ಉದರವೇ ಸೇರಿರ್ತಾರೆ, ಮಲಗಿರ್ತಾರೆ. ದೇವರ ದೃಷ್ಟಿ ಬಿದ್ದ ಕೂಡಲೇ ಮೊದಲೇ ಹೇಳ್ತಾರೆ, ಪ್ರಾಪ್ತ ಲಿಂಗಭಂಗಾಹ ಧ್ಯಾನಂಗತಾ ಭವಂತಿ. ದೇವರ ನೋಟ ಬಿದ್ದ ಕೂಡಲೇ ಎಲ್ಲರೂ ಥಟ್ ಅಂತ ಹೇಳುತ್ತಾರಂತೆ. ಮೊದಲೇ ಲಿಂಗ ಭಂಗ ಆಗಿ ಮೋಕ್ಷದಲ್ಲಿದ್ದವರು ಎದ್ದು ದೇವರ ಧ್ಯಾನ ಮಾಡುತ್ತಾ ಕೂತು ಬಿಡುತ್ತಾರಂತೆ. ದೇವರ ನೋಟದ ರಿಯಾಕ್ಷನ್ ಅದು. ಇನ್ನ ಲಿಂಗಭಂಗ ಅವರು ಆಗತಕ್ಕಂಥವರು ಚರಣವರ್ಣ ಶುರು ಆಗುತ್ತೆ. ಭಗವಂತ ಅವರನ್ನ ತರಲಿಕ್ಕೆ ಶುರು ಮಾಡುತ್ತಾನೆ. ಭವಿಷ್ಯ ಲಿಂಗಭಂಗ ಅಷ್ಟು ಮುಂದಿನ ಕಲ್ಪಗಳಲ್ಲಿ ಬರತಕ್ಕಂಥವರು ಸುಷುಪ್ತಿ ಸಂಸ್ಥಾಹ ಮಲಗಿ ಬಿಡ್ತಾರೆ. ಹೇಗೆ ಮನೆಯಲ್ಲಿ ಇಬ್ಬರು ಮಕ್ಕಳು ಇದ್ರೆ ಇಬ್ಬರನ್ನ ಒಂದೇ ಸಲ ಎಬ್ಬಿಸಿದ್ರೆ ಬಾತ್ರೂಮ್ ಖಾಲಿ ಇರಲ್ಲ, ಅದಕ್ಕೆ ತಾಯಿ ಏನ್ ಮಾಡ್ತಾಳೆ, ಯಾರಿಗೆ ಮೊದಲು ಹೋಗಬೇಕೋ ಅವ್ರನ್ನ ಎಬ್ಬಿಸ್ತಾಳೆ. ಇವನು ಎಬ್ಬಿಸಿದ ಕಾಲಕ್ಕೆ ಅವನು ಹೇಳಲಿಕ್ಕೆ ಹೋಗ್ತಾನೆ, ಸ್ವಲ್ಪ ಮಲಗು ಅಂತ ಮಲಗಿಸಿ ಇವನ್ನ ಕಳಿಸಿ ನಂತರ ಅವನ್ನ ಕಳಿಸ್ತಾರಲ್ಲ ಆ ಥರ. ನಮ್ಮನ್ನ ಮೊದಲು ತಂದ, ಇನ್ನ ಮಲಗಿದವರು ತುಂಬಾ ಜನ ಇದ್ದಾರೆ ದೇವರ ಹೊಟ್ಟೆಯಲ್ಲಿ, ಇನ್ನ ಸ್ಟಾರ್ಟೇ ಆಗಿಲ್ಲ, ಬಹಳ ಜನ ಕೂತ್ಕೊಂಡಿದ್ದಾರೆ, ಅವರನ್ನೆಲ್ಲ ಹಾಗೆ ಇಟ್ಟ. ಅಂಥ ಎಲ್ಲ ಜೀವರಾಶಿಗಳನ್ನು ನೋಡಿ ಸಂಕಲ್ಪ ಮಾಡುತ್ತಾ ಇದ್ದಾನೆ. ಬ್ರಹ್ಮಾದಿತಾನ್ ಅಶೇಷ ಜೀವಾನ್ ಸ್ರಕ್ಷ್ಯೇ, ಎಲ್ಲ ಬ್ರಹ್ಮಾದಿ ಸಕಲ ಚೇತನರನ್ನ ಸೃಷ್ಟಿ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡುತ್ತಾ ಇದ್ದಾನೆ ಭಗವಂತ. ತದರ್ಥಂ ಅವರನ್ನ ಸೃಷ್ಟಿ ಮಾಡಲಿಕ್ಕಾಗಿ ಪ್ರಕೃತ್ಯಾದಿ ತತ್ವಾನಿ ಚ, ಪ್ರಕೃತಿ ತತ್ವ ಎಲ್ಲವನ್ನು ಸೃಷ್ಟಿ ಮಾಡುತ್ತೇನೆ. ಅದರಿಂದ ಏನು, ಮೂರು ರೀತಿಯಾದ ಜೀವರಾಶಿಗಳಿಗೆ ಮೂರು ರೀತಿಯಾದ ಗತಿ, ಸಜ್ಜನರಿಗೆ ಮೋಕ್ಷ, ದುರ್ಜನರಿಗೆ ಅಂಧಂತಮಸ್ಸು, ರಜೋಗುಣದವರಿಗೆ ನಿತ್ಯ ಸಂಸಾರ, ಇಷ್ಟಾಗುತ್ತೆ. ಸರಿ, ನಿನಗೇನಾಗುತ್ತೆ? ಮಮತೋ ದೇವ ತತ್ತತ್ ಸತ್ತಾ ಪ್ರತೀತಿ ಪ್ರವೃತ್ತಿಯಾದಿ ಪದಾನಾಯ ತತ್ರ ತತ್ರ ಅಭಿವ್ಯಜ್ಯಮಾನ ಅನಂತ ರೂಪೈ ವಿಹಾರೋ ಭವತಿ. ನಾನಾದರೂ ಅನಂತ ರೂಪಗಳಿಂದ ಎಲ್ಲರಲ್ಲಿ ನಿಂತು ವಿಹಾರ ಮಾಡುತ್ತೇನೆ. ಲಕ್ಷ್ಮೀದೇವಿಗೆ ಕೂಡ ನಿತ್ಯ ಅಭಿಯೋಗಿನಿ ಆದ್ದರಿಂದ ದೇವರು ಯಾವ್ಯಾವ ರೂಪ ತಗೊಳ್ಳುತ್ತಾರೋ ಅಷ್ಟಷ್ಟು ರೂಪದಿಂದ ಆಕೆ ಬರುತ್ತಾಳೆ. ಅದರಿಂದ ಏನಾಗುತ್ತೆ, ನನ್ನ ಸೇವಾ ಮಾಡುತ್ತಾಳೆ. ಅದರಿಂದ ಏನಾಗುತ್ತೆ, ಆಕೆಯಲ್ಲಿ ನನಗೆ ಪ್ರೀತಿ ಅಧಿಕ ಆಗುತ್ತೆ. ಹಾಗೆ ಹೇಳಿ ಭಗವಂತ ಏನು ಮಾಡಿದ, ತಮೋ ರೂಪಾಂ ದುರ್ಗಾಂ ಪಿಬತಿ, ತಮ್ಮ ಕತ್ತಲ ರೂಪದಲ್ಲಿರುವಂತಹ ದುರ್ಗಾದೇವಿಯನ್ನ ಉಪಸಂಹಾರ ಮಾಡಿದ. ನಂತರ ನೀರಿನ ರೂಪದಲ್ಲಿರುವಂತಹ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ರೂಪದಲ್ಲಿ ಸೇರಿಕೊಂಡ್ಬಿಡುತ್ತಾ ಇದ್ದಾಳೆ. ವಟಪತ್ರವಾಗಿರತಕ್ಕಂಥ ಭೂದೇವಿ ಭೂದೇವಿಯ ರೂಪದಲ್ಲಿ ಸೇರಿಕೊಂಡು ಬಿಡುತ್ತಾ ಇದ್ದಾರೆ. ಆವಾಗ ಭಗವಂತ ಸೃಷ್ಟಿ ಪ್ರಾರಂಭ ಮಾಡಿದ. ಮೊದಲು ಯಾವ ಸೃಷ್ಟಿ, ತನ್ನದೇ ರೂಪಗಳ ಸೃಷ್ಟಿ. ಇದನ್ನ ಶುದ್ಧ ಸೃಷ್ಟಿ ಅಂತಾರೆ. ಶುದ್ಧ ಸೃಷ್ಟಿ ಅಂದರೆ ನಮ್ಮದು ಸೃಷ್ಟಿ ಆಗುತ್ತೆ, ವಿಕಾರದಿಂದ ಕೂಡಿದ ಸೃಷ್ಟಿ. ಅಲ್ಲಿ ವಿಕಾರವಿಲ್ಲ. ಈಶದಪಿ ವಿಕಾರಾಭಾವೇನ ದೀಪದಿಂ ದೀಪಗಳು ಪೊರಮಟ್ಟು ಆಪಣಾಲಯ ಗತ ಪದಾರ್ಥವ ತೋರ್ಪಂತೆ. ದೇವರ ರೂಪಗಳು ಒಂದರಿಂದ ಒಂದು ಒಂದರಿಂದ ಬಂದರೆ, ಒಂದು ದೀಪ ಇದೆ, ಇನ್ನೊಂದು ದೀಪ ಹಚ್ಚಿದವು ಅದಕ್ಕೇನೆ, ಮೊದಲನೇ ದೀಪ ಏನಾದರೂ ಕಡಿಮೆ ಆಗುತ್ತಾ? ಇಲ್ಲ. ಹಾಗೆ ಸಾವಿರ ದೀಪಗಳು ಹಚ್ಚಿದರೂ ಆ ದೀಪ ಏನು ಕಡಿಮೆ ಆಗಲ್ಲ. ಹಾಗೆ ದೇವರ ರೂಪಗಳು ಅನಂತ ಅನಂತ ತಗೊಂಡ. ಆ ರೂಪಗಳಲ್ಲಿ ಚೂರು ವಿಕಾರ ಬರಲಿಲ್ಲ. ಅದಕ್ಕೆ ದೇವರ ರೂಪಗಳ ಸೃಷ್ಟಿಯನ್ನ ಶುದ್ಧ ಸೃಷ್ಟಿ ಅಂತ ಹೇಳುತ್ತಾ ಇದ್ದಾರೆ. ಕ್ರಮದಿಂದ ಭಗವಂತ ಮೊದಲು ಸೃಷ್ಟಿ ಮಾಡಿದ್ದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನಾರಾಯಣ ಇದ್ದ, ವಾಸುದೇವನ್ನ ತೆಗೆದ, ಅಲ್ಲಿಂದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹಾಗಾದರೆ ನಾರಾಯಣನಿಂದ ಮೊದಲು ಬಂದ ರೂಪ ಯಾವುದು? ವಾಸುದೇವ. ಆದರೆ ಪ್ರಥಮ ಅವತಾರ ನಾರಾಯಣನ ಪ್ರಥಮ ಅವತಾರ ವಾಸುದೇವ. ಅದಕ್ಕೆ ದೇವರನ್ನ ಏನಂತ ಕರೆದರು, ವಾಸುದೇವನನ್ನ ಪ್ರಸ್ತಾವ ಅಂತ ಕರೆದರು. ಪ್ರಥಮ ಅವತಾರ ರೂಪತ್ವಾತ್ ಪ್ರಸ್ತಾವ ನಾಮ ಅಂತ ಕರೆದರು. ಈ ರೀತಿಯಾಗಿ ಭಗವಂತ ಸೃಷ್ಟಿಯನ್ನು ಹೇಗೆ ಮಾಡಿದ ಎಂಬುದರ ಪರಿಚಯ ಮಾಡಿಕೊಟ್ರು ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ. ಅಷ್ಟು. ನಾಳೆ ಸರಿಯಾಗಿ ನಾಲ್ಕಕ್ಕೆ ಸೇರಿಬಿಡೋಣ. ಪಾಪ ನೀವೇ ಬಂದಿದ್ದೀರಾ, ನಾನು ಚೂರು ತಡ ಬಂದೆ. ನಾಲ್ಕಕ್ಕೆ ಸರಿಯಾಗಿ ಸೇರೋಣ, ಐದಕ್ಕೆಲ್ಲ ಮುಗಿಸಿ ಬಿಡೋಣ.